ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂದಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳರಾಗಿದ್ದೇವೆ. ನಮ್ಮ ಹಿಂದಿನ ಪಾಠದಲ್ಲಿ ಐಗುಪ್ತದ ಅರಸನಾದ ಫರೋಹನು ಅಬ್ರಹಾಮನ ಸಂತತಿಯವರಾದ ಇಸ್ರಾಯೇಲರನ್ನು ತನ್ನ ಗುಲಾಮರನ್ನಾಗಿ ಮಾಡಿಕೊಂಡು ಅವರನ್ನು ಹೇಗೆ ಕ್ರೂರವಾಗಿ ದುಡಿಸಿಕೊಂಡನೆಂಬುದನ್ನು ನಾವು ನೋಡಿದ್ದೇವೆ. ಹೇಗೂ ಐಗುಪ್ತರು ಅವರನ್ನು ಎಷ್ಟು ಉಪದ್ರವಪಡಿಸಿದರೂ ಅವರು ಅತ್ಯಧಿಕವಾಗಿ ಹೆಚ್ಚಿ ಹರಡಿಕೊಂಡದ್ದರಿಂದ ಐಗುಪ್ತರು ಇಸ್ರಾಯೇಲರ ವಿಷಯದಲ್ಲಿ ಸಹಿಸಲಾರದಷ್ಟು ಹೆದರಿಕೆಯುಳ್ಳವರಾದರು ಎನ್ನುವುದನ್ನು ಕೂಡ ನಾವು ಸಹ ನೋಡಿ ಓದಿದ್ದೇವೆ. ಕೊನೆಗೆ ಫರೋಹನು ಇಸ್ರಾಯೇಲರಿಗೆ ಹುಟ್ಟಿದ ಪ್ರತಿಯೊಂದು ಗಂಡು ಕೂಸನ್ನು ನದಿಗೆ ಎಸೆದು ಸಾಯಿಸುವಂತೆ ಒಂದು ಆಜ್ಞೆ ಹೊರಡಿಸಿದ್ದನ್ನು ಕೂಡ ನಾವು ನೋಡಿಕೊಂಡೆವು. ಹೇಗೂ ಸೈತಾನನಿಗಿಂತಲೂ ಹೆಚ್ಚು ಬಲವುಳ್ಳವನಾಗಿದ್ದ ದೇವರು ಫರೋಹನು ಮಾಡಿದಂಥ ಕೆಟ್ಟದ್ದನ್ನು ತಲೆ ಕೆಳಗು ಮಾಡುವುದಕ್ಕೂ ಒಂದು ಯೋಜನೆಯನ್ನು ಹೊಂದಿದ್ದನು. ಹಾಗಾಗಿ ನದಿಯಲ್ಲಿ ಒಂದು ಬುಟ್ಟಿಯಲ್ಲಿ ಸಿಕ್ಕಂತ ಇಸ್ರಾಯೇಲರ ಮಗುವನ್ನು ಫರೋಹನ ಮಗಳು ಹೇಗೆ ತೆಗೆದುಕೊಂಡಳೆಂಬುದನ್ನು ಕೂಡ ನಾವು ಓದುತ್ತೇವೆ. ಫರೋಹನ ಮಗಳು ಆ ಮಗುವಿನ ಮೇಲೆ ಕನಿಕರಗೊಂಡು ಅದನ್ನು ದತ್ತು ತೆಗೆದುಕೊಂಡು ಅದಕ್ಕೆ ಮೋಶೆ ಎಂದು ಹೆಸರಿಟ್ಟಳು. ಹೀಗೆ ಇಸ್ರಾಯೇಲರು ನಾಶಗೊಳಿಸುವುದಕ್ಕೆ ಹುಡುಕುತ್ತಿದ್ದ ಅದೇ ಫರೋಹನ ಮನೆಯಲ್ಲಿ ಮೋಶೆಯೂ ಬೆಳೆದು ಬಂದನು. ದೇವರು ತನ್ನ ಜ್ಞಾನದಲ್ಲಿ ದುಷ್ಟ ಅರಸನ ಕೈಯಿಂದ ಇಸ್ರಾಯೇಲರನ್ನು ಬಿಡಿಸುವುದಕ್ಕೆ ಮೋಶೆಯನ್ನು ಉಪಯೋಗಿಸುವುದಕ್ಕೆ ಯೋಜನೆ ಮಾಡಿಕೊಂಡನು. ಮೋಶೆಯು 40 ವರ್ಷದವನಾದಾಗ ತನ್ನನ್ನು ಕೊಲ್ಲುವುದಕ್ಕೆ ಬಯಸಿದ್ದ ಫರೋಹನಿಂದ ಓಡಿಹೋದನು. 40 ವರ್ಷಗಳವರೆಗೆ ಮೋಶೆಯು ಮರುಭೂಮಿಯಲ್ಲಿದ್ದು ಅಲ್ಲಿಯೇ ವಿವಾಹವಾಗಿ ತನ್ನ ಮಾವನ ಕುರಿಮಂದೆಯನ್ನು ಕಾಯುವನಾದನು. ದೇವರು ಮೋಶೆಗೆ ತನ್ನನ್ನು ಪ್ರಕಟಿಸಿಕೊಂಡು ಇಸ್ರಾಯೇಲರನ್ನು ಐಗುಪ್ತದಿಂದ ಹೊರಗೆ ಮುನ್ನಡೆಸುವುದಕ್ಕೆ ಫರೋಹನ ಬಳಿಗೆ ಅವನನ್ನು ಹೇಗೆ ಕಳಿಸಿದನೆಂಬುದನ್ನು ನೋಡುವುದಕ್ಕೆ ನಾವು ಈ ಕಥೆಯೊಂದಿಗೆ ಮುಂದುವರಿಯೋಣ. ಈಗ ತೋರದಲ್ಲಿರುವ ವಿಮೋಚನಾಕಾಂಡ ಪುಸ್ತಕದ 3ನೇ ಅಧ್ಯಾಯದಲ್ಲಿರುವುದನ್ನು ನಾವು ಓದುತ್ತೇವೆ. ಮೋಶೆ ತನ್ನ ಮಾವನಾಗಿರುವ ಮಿದ್ಯಾನ್ಯರ ಆಚಾರ್ಯನಾದ ಇತ್ರೋನನ ಮಂದೆಯನ್ನು ಮೇಯಿಸುತ್ತಿರುವಾಗ ಆ ಮಂದೆಯನ್ನು ಕಾಡಿನ ಹಿಂಭಾಗಕ್ಕೆ ನಡೆಸಿಕೊಂಡು ಹೋರೇಬೆಂಬ ದೇವರ ಬೆಟ್ಟಕ್ಕೆ ಬಂದನು. ಅಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಯಹೋವನ ದೂತನು ಅವನಿಗೆ ಕಾಣಿಸಿಕೊಂಡನು. ಹೇಗೆಂದರೆ ಅವನು ಒಂದು ಮುಳ್ಳಿನ ಪೊದೆಯನ್ನು ಕಂಡನು. ಆ ಪೊದೆಯು ಬೆಂಕಿಯಿಂದ ಉರಿಯುತ್ತಿದ್ದರೂ ಅದು ಸುಟ್ಟು ಹೋಗದೇ ಇತ್ತು. ಆಗ ಮೋಶೆ, ನಾನು ದಾರಿ ಬಿಟ್ಟು ಈ ಆಶ್ಚರ್ಯವನ್ನು ನೋಡಿ ಪೊದೆಯು ಸುಟ್ಟು ಹೋಗದೇ ಇರುವುದಕ್ಕೆ ಕಾರಣವನ್ನು ತಿಳಿಕೊಳ್ಳುವೆನು ಅಂದುಕೊಂಡನು. ನೋಡುವುದಕ್ಕೆ ಅವನು ದಾರಿ ಬಿಟ್ಟದ್ದನ್ನು ಯಹೋವನು ಕಂಡನು. ದೇವರು ಆ ಪೊದೆಯೊಳಗಿಂದ ಮೋಶೆಯೇ ಮೋಶೆಯೇ ಎಂದು ಕರೆದನು. ಅದಕ್ಕವನು ಈಗೋ ಇದ್ದೇನೆ ಅಂದನು. ದೇವರು ಅವನಿಗೆ, ನೀನು ಹತ್ತಿರ ಬರಬೇಡ, ನಿನ್ನ ಕಾಲಿನ ಕೆರಗಳನ್ನು ತೆಗೆದುಹಾಕು, ನೀವು ನಿಂತಿರುವ ಸ್ಥಳವು ಪರಿಶುದ್ಧ ಭೂಮಿ ಎಂದು ಹೇಳಿದನು. ಅದಲ್ಲದೆ ಆತನು, ನಾನು ನಿನ್ನ ತಂದೆಯ ದೇವರು, ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಅಂದಾಗ ಮೋಶೆ ದೇವರನ್ನು ನೋಡುವುದಕ್ಕೆ ಭಯಪಟ್ಟು ಮುಖವನ್ನು ಮುಚ್ಚಿಕೊಂಡನು. ಆಗ ಯಹೋವನು, ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನೋಡೇ ನೋಡಿದ್ದೇನೆ, ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯೂ ನನಗೆ ಕೇಳಿಸಿತ್ತು, ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ಆದ ಕಾರಣ ಅವರನ್ನು ಐಗುಪ್ತರ ಕೈಯೊಳಗಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆ ದೇಶಕ್ಕೆ, ಅಂದರೆ ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರ್ಯುಜಿಯರು, ಹಿವ್ವಿಯರು, ಎಬೂಸಿಯರು ವಾಸವಾಗಿರುವ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೂ ಇಳಿದು ಬಂದಿದ್ದೇನೆ. ಈಗ ಕೇಳು, ಇಸ್ರಾಯೇಲರ ಕೂಗು ನನಗೆ ಮುಟ್ಟಿತು, ಐಗುಪ್ತರು ಅವರಿಗೆ ಕೊಡುವ ಉಪದ್ರವವನ್ನು ನಾನು ನೋಡಿದ್ದೇನೆ. ಆದ್ದರಿಂದ ನನ್ನ ಜನರಾಗಿರುವ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಹೊರಬರುವುದಕ್ಕೆ ನಿನ್ನನ್ನು ಫರೋಹನ ಬಳಿಗೆ ಕಳುಹಿಸುತ್ತೇನೆ, ಬಾ ಅಂದನು. ಮೋಶೆ ದೇವರಿಗೆ ಫರೋಹನ ಸನ್ನಿಧಾನಕ್ಕೆ ಹೋಗುವುದಕ್ಕೂ ಇಸ್ರಾಯೇಲರೇ ಐಗುಪ್ತ ದೇಶದಿಂದ ಕರೆದುಕೊಂಡು ಬರುವುದಕ್ಕೂ ನಾನು ಎಷ್ಟರವನು ಎಂದು ಹೇಳಿದನು. ಅದಕ್ಕೆ ದೇವರು, ನಾನೇ ನಿನ್ನ ಸಂಗಡ ಇರುವೆನು, ಮತ್ತು ನೀನು ನನ್ನ ಜನರನ್ನು ಐಗುಪ್ತ ದೇಶದಿಂದ ಹೊರಗೆ ತಂದಾಗ ನೀವು ಈ ಬೆಟ್ಟದಲ್ಲೇ ದೇವರನ್ನು ಆರಾಧಿಸುವಿರಿ, ನಿನ್ನನ್ನು ಕಳುಹಿಸಿದವನು ನಾನೇ ಎಂಬುದಕ್ಕೆ ಇದೇ ನಿನಗೆ ಗುರುತಾಗಿರುವುದು ಅಂದನು. ಮೋಶೆ ದೇವರಿಗೆ, ನಾನು ಇಸ್ರಾಯೇಲರ ಬಳಿಗೆ ಬಂದು ನಿಮ್ಮ ಪಿತೃಗಳ ದೇವರು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದಾನೆಂದು ಹೇಳಿದಾಗ ಒಂದು ವೇಳೆ ಅವರು ಆತನ ಹೆಸರೇನೆಂದು ನನ್ನನ್ನು ಕೇಳಿದರೆ ನಾನೇನು ಉತ್ತರ ಕೊಡಬೇಕು ಎನ್ನಲು ದೇವರು ಅವನಿಗೆ, ಇರುವಾತನೇ ಆಗಿದ್ದೇನೆ, ನೀನು ಇಸ್ರಾಯೇಲರಿಗೆ ಇರುವಾತನೆಂಬುವನು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದನು ಎಂದು ಹೇಳಬೇಕು. ದೇವರು ಮೋಶೆಗೆ ಮತ್ತು ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲರಿಗೆ ನಿಮ್ಮ ಪಿತೃಗಳಾದ ಅಬ್ರಹಾಮ, ಇಸಾಕ, ಯಾಕೋಬರ ದೇವರಾಗಿರುವ ಯಹೋವನು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದಾನೆ ಎಂದು ಹೇಳಬೇಕು. ಇದು ಸದಾಕಾಲಕ್ಕೂ ನನ್ನ ಹೆಸರು. ಇದು ತಲತಲಾಂತರಕ್ಕೂ ನನ್ನ ಸ್ಮರಿಸಬೇಕಾದ ನಾಮ. ಸೀನಾಯಿ ಬೆಟ್ಟದ ಮೇಲೆ ಉರಿಯುವ ಪೊದೆಯೊಳಗಿಂದ ದೇವರು ಮೋಶೆಗೆ ಏನು ಹೇಳಿದನೋ ಅದರಿಂದ ದೇವರ ಗುಣಲಕ್ಷಣಗಳ ಕುರಿತಾಗಿ ಕಡೆಪಕ್ಷ ನಾಲ್ಕು ಸಂಗತಿಗಳನ್ನು ನಾವು ತಿಳಿದುಕೊಳ್ಳುತ್ತೇವೆ. ಮೊದಲನೆಯದು, ದೇವರು ಪರಿಶುದ್ಧನೆಂಬುದನ್ನು ನಾವು ಕಲಿತುಕೊಳ್ಳುತ್ತೇವೆ. ಉರಿಯುವ ಪೊದೆಯ ಜ್ವಾಲೆಗಳನ್ನು ಮೋಶೆ ನೋಡಿದಾಗ ಅವನಿಗೆ ಆಶ್ಚರ್ಯವಾಯಿತು. ಅದನ್ನು ಪರೀಕ್ಷಿಸುವುದಕ್ಕೆ ಅವನು ಹತ್ತಿರ ಹೋದನು. ಅದರೊಳಗಿಂದ ದೇವರು ತನ್ನನ್ನು ಕರೆಯುವ ಧ್ವನಿಯನ್ನು ಅವನು ಕೇಳಿಸಿಕೊಂಡನು. ಮೋಶೆಯು ಭಯದಿಂದ ನಡುಗಿದನು ಮತ್ತು ಅದನ್ನು ನೋಡುವುದಕ್ಕೆ ಧೈರ್ಯಗೊಳ್ಳಲಿಲ್ಲ. ಮೋಶೆ ಯಾಕೆ ಹೆದರಿದನು? ಯಾಕೆಂದರೆ ಅವನು ಪರಿಶುದ್ಧನಾದ ದೇವರ ಪ್ರಸನ್ನತೆಯಲ್ಲಿ ನಿಂತಿದ್ದನು. ದೇವರು ತನ್ನ ಪರಿಶುದ್ಧತೆಯನ್ನು ತಿಳಿಸುತ್ತಾ ಮೋಶೆಗೆ ಹೀಗೆ ಹೇಳಿದನು, ನೀನು ಹತ್ತಿರ ಬರಬೇಡ, ನಿನ್ನ ಕಾಲಿನ ಕೆರೆಗಳನ್ನು ತೆಗೆದುಹಾಕು, ನೀನು ನಿಂತಿರುವ ಸ್ಥಳವು ಪರಿಶುದ್ಧ ಭೂಮಿ. ಉರಿಯುವ ಜ್ವಾಲೆಯೊಳಗೆ ಮೋಶೆಗೆ ಕಾಣಿಸಿಕೊಂಡ ದೇವರು ನಿಜವಾಗಿಯೂ ಪರಿಶುದ್ಧನಾಗಿದ್ದನು. ತನ್ನ ಪರಿಶುದ್ಧತೆಯನ್ನು ಪ್ರತಿಯೊಬ್ಬರೂ ಗ್ರಹಿಸಿಕೊಳ್ಳಬೇಕೆಂದು ದೇವರು ಇಚ್ಛಿಸುತ್ತಾನೆ. ದೇವರ ಪ್ರಸನ್ನತೆಯಲ್ಲಿ ನಿಂತಿರುವ ದೂತರುಗಳ ಕುರಿತಾಗಿ ವಾಕ್ಯವು ಹೀಗೆ ಹೇಳುತ್ತದೆ, ಹಗಲಿರುಳು ವಿಶ್ರಮಿಸಿಕೊಳ್ಳದೆ ಅವರು ದೇವರಾದ ಕರ್ತನು ಪರಿಶುದ್ಧನೂ ಪರಿಶುದ್ಧನೂ ಪರಿಶುದ್ಧನು, ಆತನು ಸರ್ವಶಕ್ತನು, ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿರುವಂಥವನು ಎಂದು ಹೇಳಿರುತ್ತಾರೆ. ದೂತರುಗಳು ದೇವರ ಪರಿಶುದ್ಧತೆಯನ್ನು ಗ್ರಹಿಸಿಕೊಂಡಿದ್ದಾರೆ. ಈ ದಿನ ಇದನ್ನು ಕೇಳಿಸಿಕೊಳ್ಳುತ್ತಿರುವ ನೀವು ದೇವರ ಪರಿಶುದ್ಧತೆಯನ್ನು ಗ್ರಹಿಸಿಕೊಂಡಿರಾ? ಇದರ ಅರ್ಥವೇನೆಂಬುದರ ಕುರಿತು ಒಂದು ಸ್ವಲ್ಪ ಆಲೋಚಿಸೋಣ. ಹಿಂದಿನ ಪಾಠಗಳಲ್ಲಿ ನಾವು ಈಗಾಗಲೇ ನೋಡಿಕೊಂಡಂತೆ ಆದಾಮ ಅವರು ಪಾಪ ಮಾಡಿದ ನಂತರ ಅವರನ್ನು ಪರದೇಸಿನ ತೋಟದಿಂದ ಹೊರದಬ್ಬುವುದಕ್ಕೆ ದೇವರ ಪರಿಶುದ್ಧತೆಯು ಕಾರಣವಾಯಿತು. ಕಾಯಿನನ ಯಜ್ಞವನ್ನು ತಿರಸ್ಕರಿಸುವುದಕ್ಕೆ ದೇವರ ಪರಿಶುದ್ಧತೆಯೇ ಕಾರಣ. ಜಲಪ್ರಳಯದಿಂದ ನೋಹನ ಕಾಲದ ಜನರನ್ನು ಅಳಿಸಿ ಹಾಕುವುದಕ್ಕೂ ಸಹ ದೇವರ ಪರಿಶುದ್ಧತೆಯೇ ಕಾರಣವಾಗಿತ್ತು. ಇದರ ಮುಂದಿನ ಅವಧಿಯಲ್ಲಿ ದೇವರು ತನಗೆ ವಿರುದ್ಧವಾಗಿ ದಂಗೆ ಏಳುವುದಕ್ಕೆ ಪ್ರಯತ್ನಿಸಿದ ಬಾಬೆಲಿನ ಜನರನ್ನು ಚದುರಿಸಿಬಿಟ್ಟು ಲೋಕದ ಭಾಷೆಯನ್ನು ಗಲಿಬಿಲಿಗೊಳಿಸಿದನು ಮತ್ತು ಅಬ್ರಹಾಮನ ಕಾಲದಲ್ಲಿ ದುಷ್ಟತನದಲ್ಲಿ ತಮ್ಮ ಸಂತೋಷವನ್ನು ಪಡೆದುಕೊಳ್ಳುತ್ತಿದ್ದ ಸೋದೋಮಿನ ಜನರ ಮೇಲೆ ಆಕಾಶದಿಂದ ಬೆಂಕಿಯ ಮಳೆಯನ್ನು ಸುರಿಸುವುದಕ್ಕೂ ದೇವರ ಪರಿಶುದ್ಧತೆಯೇ ಕಾರಣ. ದುರಂತವೆಂದರೆ ವಾಸ್ತವಿಕವಾಗಿ ಈ ದಿನದಲ್ಲೂ ಹೆಚ್ಚಿನ ಜನರು ದೇವರ ಪರಿಶುದ್ಧತೆಗೆ ಗೌರವವನ್ನು ಕೊಡುವುದಿಲ್ಲ. ದೇವರು ಯಾರೆಂಬುದಾಗಿ ಅವರು ತಿಳಿದುಕೊಂಡಿಲ್ಲ. ಆತನ ಪೂರ್ಣ ನಿರ್ಮಲತ್ವವನ್ನು ಅವರು ಗ್ರಹಿಸಿಕೊಂಡಿಲ್ಲ. ಜನರು ಪಾಪವನ್ನು ಅಭ್ಯಾಸ ಮಾಡಿಕೊಂಡು ಅದರಲ್ಲಿ ಸಂತೋಷವನ್ನು ಪಡೆಯುವ ರೀತಿಯಲ್ಲಿ ನಾವು ಇದನ್ನು ಕಾಣುತ್ತೇವೆ. ಜನರು ದೇವರ ಸತ್ಯವನ್ನು ತಿಳಿದುಕೊಳ್ಳುವ ಕ್ರಮದಲ್ಲಿ ಪರಿಶುದ್ಧ ವಾಕ್ಯಗಳನ್ನು ಪರೀಕ್ಷಿಸದೆ ಧಾರ್ಮಿಕ ರೀತಿಯ ವೇಷವನ್ನು ಧರಿಸಿಕೊಂಡಾಗ ದೇವರ ಪರಿಶುದ್ಧತೆಗೆ ನಾವು ಅಂಟಿಕೊಳ್ಳುವ ಪ್ರಾಮುಖ್ಯತೆಯ ಕೊರತೆಯನ್ನು ಸಹ ನಾವು ಕಾಣುತ್ತೇವೆ. ಅನೇಕರು ವಂಚನೆಯ ಮಾತುಗಳಲ್ಲಿ ದೇವರ ಹೆಸರನ್ನು ಸಾಂಪ್ರದಾಯಿಕವಾಗಿ ಉಪಯೋಗಿಸುತ್ತಾರೆ. ಕೇವಲ ತೋರಿಕೆಯಲ್ಲಿ ದೇವರ ಹೆಸರಿನಲ್ಲಿ ಬೇಡಿಕೊಳ್ಳುತ್ತಾ ಹೀಗೆ ಹೇಳುತ್ತಾರೆ, ಅರೇಬಿಕ್ನಲ್ಲಿ ಬಿನ್ ಇಸಂ ಅಲ್ಲಾಹ್, ದೇವರ ಹೆಸರಿನಲ್ಲಿ, ಅಥವಾ ಇನ್ಶಾ ಅಲ್ಲಾ, ದೇವರ ಚಿತ್ತವಾದರೆ. ಆದರೆ ವಾಸ್ತವಿಕತೆಯಲ್ಲಿ ದೇವರ ಚಿತ್ತವು ಅವರ ಮನಸ್ಸುಗಳಿಂದ ಬಹಳ ದೂರದಲ್ಲಿರುತ್ತದೆ. ದೇವರು ಸ್ಥಾಪಿಸಿರುವ ನೀತಿವಂತಿಕೆಯ ಮಾರ್ಗವನ್ನು ಒಪ್ಪಿಕೊಳ್ಳುವುದಕ್ಕೆ ನಿರಾಕರಿಸಿ ದೇವರ ಮುಂದೆ ತಮ್ಮ ಸ್ವಂತ ನೀತಿಯನ್ನು ಸ್ಥಾಪಿಸುವುದಕ್ಕೆ ದಾರಿಯನ್ನು ಹುಡುಕುವುದರಿಂದ ಜನರು ದೇವರ ಪರಿಶುದ್ಧತೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸೋತು ಹೋಗಿರುವುದನ್ನು ನಾವು ಗಮನಿಸುತ್ತೇವೆ. ಮುಂದುವರಿಸಿದ ಉಪವಾಸ, ಪುನರಾವೃತ್ತಿ ಪ್ರಾರ್ಥನೆ ಅಥವಾ ತೊಳೆಯುವುದು ಮತ್ತು ಶುದ್ಧೀಕರಣ ವ್ರತಾಚರಣೆಗಳನ್ನು ಮಾಡುವುದರಿಂದ ದೇವರ ಮುಂದೆ ತಮ್ಮನ್ನು ನಿರ್ಮಲರನ್ನಾಗಿ ಮಾಡಿಕೊಳ್ಳಬಹುದೆಂದು ಕೆಲವರು ಆಲೋಚಿಸುತ್ತಾರೆ. ಆದರೆ ಪ್ರವಾದಿಗಳ ಬರವಣಿಗೆಗಳಲ್ಲಿ ನಾವು ಸ್ಪಷ್ಟವಾಗಿ ನೋಡುವ ಹಾಗೆ ಒಬ್ಬ ವ್ಯಕ್ತಿಯು ಒಳಗೆ ಶುದ್ಧನಾಗಿರುವುದನ್ನು ಅಪೇಕ್ಷಿಸುವ ಪರಿಶುದ್ಧನಾಗಿರುವ ದೇವರಿಗೆ ಹೊರತೋರಿಕೆಯ ಕ್ರಿಯೆಗಳು ತೃಪ್ತಿಯನ್ನುಂಟು ಮಾಡುವುದಿಲ್ಲ. ಪ್ರಿಯ ಸ್ನೇಹಿತರೆ, ದೇವರು ಪರಿಶುದ್ಧನು. ಅದಕ್ಕೋಸ್ಕರವೇ ಆತನು ಮೋಶೆಗೆ, ನಿನ್ನ ಕೆರೆಗಳನ್ನು ತೆಗೆದುಹಾಕು, ನೀನು ನಿಂತಿರುವ ಸ್ಥಳವು ಪರಿಶುದ್ಧ ಭೂಮಿ ಎಂದು ಹೇಳಿದನು. ಎರಡನೆಯದು, ಉರಿಯುವ ಪೊದೆಯಲ್ಲಿ ದೇವರು ಮೋಶೆಗೆ ಏನು ಹೇಳಿದನೋ ಅದರ ಆಧಾರದ ಮೇಲೆ ದೇವರು ಪರಿಶುದ್ಧನು ಮಾತ್ರವಲ್ಲ, ಆದರೆ ಆತನು ಒಬ್ಬ ನಂಬಿಗಸ್ತನು ಕೂಡ ಆಗಿದ್ದಾನೆ ಎಂಬುದನ್ನು ನಾವು ಕಂಡುಕೊಳ್ಳುತ್ತೇವೆ. ದೇವರು ಮೊದಲು ಮೋಶೆಗೆ ಏನು ಹೇಳಿದನೆಂಬುದನ್ನು ನೀವು ಕೇಳಿಸಿಕೊಂಡಿದ್ದೀರಾ? ಆತನು ಹೇಳಿದ್ದೇನೆಂದರೆ, ನಾನು ನಿನ್ನ ತಂದೆಯ ದೇವರು, ಅಬ್ರಹಾಮನ ದೇವರು, ಇಸಾಕನ ದೇವರು ಮತ್ತು ಯಾಕೋಬನ ದೇವರು. ದೇವರ ಸಮೀಪಕ್ಕೆ ಬಂದು ಆತನೊಂದಿಗೆ ಒಂದು ಸಂಬಂಧವನ್ನು ಆನಂದಿಸುವುದಕ್ಕೆ ಬಯಸುವಂತವರ ಹೃದಯಕ್ಕೆ ಈ ಮಾತುಗಳು ಸಂತೋಷವನ್ನುಂಟು ಮಾಡುತ್ತವೆ. ಪರಿಶುದ್ಧನಾದ ದೇವರು ಅಬ್ರಹಾಮ, ಇಸಾಕ ಮತ್ತು ಯಾಕೋಬರೊಂದಿಗೆ ಒಂದು ಒಡಂಬಡಿಕೆಯನ್ನು ಸ್ಥಾಪಿಸಿದವನಾಗಿದ್ದಾನೆ. ದೇವರು ಒಬ್ಬ ನಂಬಿಗಸ್ತನು. ಆತನು ಎಂದಿಗೂ ತನ್ನ ಸ್ನೇಹಿತರನ್ನು ಬಿಟ್ಟು ಬಿಡುವನಲ್ಲ ಅಥವಾ ಅವರಿಗೆ ದ್ರೋಹ ಮಾಡುವನಲ್ಲ. ತಾನು ಅಬ್ರಹಾಮ, ಇಸಾಕ ಮತ್ತು ಯಾಕೋಬರಿಗೆ ಹಾಗೂ ಅವರ ಸಂತತಿಯವರಿಗೆ ಮಾಡಿದ ವಾಗ್ದಾನಗಳನ್ನು ನೂರಾರು ವರ್ಷಗಳ ನಂತರವೂ ಸಹ ಆತನು ಮರೆತು ಬಿಡಲಿಲ್ಲ. ನಿಮ್ಮ ವಿಷಯವೇನು? ನೀವು ದೇವರ ನಂಬಿಕಸ್ತಿಕೆಯನ್ನು ಮೆಚ್ಚಿಕೊಳ್ಳುತ್ತೀರಾ? ಅಬ್ರಹಾಮ, ಇಸಾಕ ಮತ್ತು ಯಾಕೋಬ ಇವರುಗಳ ಜೊತೆಯಲ್ಲಿ ಮಾತಾಡಿದ ದೇವರೊಂದಿಗೆ ನೀವು ಒಂದು ಆಪ್ತ ಸಂಬಂಧವನ್ನು ಆನಂದಿಸುತ್ತೀರಾ? ಈ ಜೀವಿತದಲ್ಲಿ ಮತ್ತು ಬರಲಿರುವ ಜೀವಿತದಲ್ಲಿ ನಿಜವಾಗಿಯೂ ಸಂತೋಷವಾಗಿರುವುದಕ್ಕೆ ಇಚ್ಛಿಸುವಂತಹ ಯಾರಿಗಾದರೂ ಇದು ಒಂದು ಮುಖ್ಯವಾದ ಪ್ರಶ್ನೆಯಾಗಿದೆ. ನೀವು ಮತಶ್ರದ್ದೆಯುಳ್ಳವರಾ ಎಂದು ನೀವು ಕೇಳುವುದಿಲ್ಲ, ಯಾಕೆಂದರೆ ಧರ್ಮದ ನಿಯಮಗಳನ್ನು ಅನುಸರಿಸುವಂತಹದ್ದು ಯಾರೊಬ್ಬರನ್ನೂ ಎಂದಿಗೂ ದೇವರ ಮುಂದೆ ನೀತಿವಂತರನ್ನಾಗಿ ಮಾಡುವುದಿಲ್ಲ. ನಾವು ನಿಮಗೆ ಕೇಳುವುದೇನೆಂದರೆ, ನೀವು ದೇವರೊಂದಿಗೆ ಸರಿಯಾದ ಸಂಬಂಧವನ್ನು ಹೊಂದಿದ್ದೀರಾ? ದೇವರು ಸ್ಥಾಪಿಸಿರುವ ರಕ್ಷಣೆಯ ಮಾರ್ಗದ ಸಂದೇಶವನ್ನು ನೀವು ನಂಬಿದ್ದೀರಾ? ಒಂದು ಧರ್ಮವನ್ನು ಅನುಸರಿಸುವುದು ಮತ್ತು ದೇವರೊಂದಿಗೆ ಒಂದು ಸಂಬಂಧವನ್ನು ಹೊಂದಿಕೊಳ್ಳುವುದು ಎರಡು ಬೇರೆ ಬೇರೆ ಸಂಗತಿಗಳೆಂಬುದನ್ನು ನೀವು ಕಂಡುಕೊಂಡಿದ್ದೀರಾ? ಈ ದಿನ ಪ್ರಪಂಚದಲ್ಲಿ ಸಾವಿರಾರು ಧರ್ಮಗಳಿವೆ. ಉದಾಹರಣೆಗೆ, ಬ್ರೆಜಿಲ್ ದೇಶದ ಒಂದರಲ್ಲಿಯೇ 4,000 ವಿವಿಧ ಧರ್ಮಗಳು ಮತ್ತು ಪಂಥಗಳಿವೆ ಎಂದು ಅನುಭವಶಾಲಿಗಳು ನಮಗೆ ತಿಳಿಸುತ್ತಾರೆ. 4,000 ಧರ್ಮಗಳು! ಆಶ್ಚರ್ಯ! ಅಲ್ಲಿ 4,000 ದೇವರುಗಳಿದ್ದಾರಾ ಅಥವಾ ದೇವರ ಕಡೆಗೆ ನಡೆಸುವಂತಹ 4,000 ದಾರಿಗಳಿವೆಯಾ? ಇಲ್ಲ. ವಾಕ್ಯ ಹೇಳುವುದೇನೆಂದರೆ, ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ. ಹಾಗಾದರೆ ಈ ದಿನ ಪ್ರಪಂಚದಲ್ಲಿ ಸಾವಿರಾರು ವಿವಿಧ ಧರ್ಮಗಳು ಮತ್ತು ಸಾವಿರಾರು ವಿವಿಧ ಪಂಥಗಳು ಯಾಕಿವೆ? ಇದು ಯಾಕೆಂದರೆ, ದೇವರು ಅಬ್ರಹಾಮ, ಇಸಾಕ ಮತ್ತು ಯಾಕೋಬರೊಂದಿಗೆ ಸ್ಥಾಪಿಸಿರುವ ಸತ್ಯದ ತಳಹದಿಯನ್ನು ಆದಾಮನ ಸಂತತಿಯವರಲ್ಲಿ ಹೆಚ್ಚಿನವರು ಅಲಕ್ಷಿಸಿದ್ದರು. ಪಾಪದ ಬಲ ಮತ್ತು ದಂಡನೆಯಿಂದ ಆದಾಮ ಮಕ್ಕಳನ್ನು ಬಿಡುಗಡೆ ಮಾಡುವುದಕ್ಕೆ ಲೋಕಕ್ಕೆ ಬರಲಿಕ್ಕಿದ್ದ ಮಧ್ಯವರ್ತಿಯ ಕುರಿತಾಗಿ ದೇವರು ಅಬ್ರಹಾಮ ಮತ್ತು ಅವನ ಸಂತತಿಯವರೊಂದಿಗೆ ಮಾಡಿದಂಥ ವಾಗ್ದಾನಗಳ ಕುರಿತು ಅವರು ತಿಳಿದುಕೊಂಡಿರಲಿಲ್ಲ. ಎಂದಿಗೂ ಬದಲಾಗದಿರುವ ದೇವರ ವಾಕ್ಯವನ್ನು ಅವರು ತಿಳಿದಿರಲಿಲ್ಲ. ಅವರು ಒಬ್ಬ ನಂಬಿಗಸ್ತನನ್ನು ತಿಳಿದುಕೊಂಡಿರಲಿಲ್ಲ. ಇನ್ನು ಮೂರನೆಯದಾಗಿ, ದೇವರು ಉರಿಯುವ ಪೊದೆಯ ಬೆಂಕಿಯಲ್ಲಿ ಮೋಶೆಗೆ ಕಾಣಿಸಿಕೊಂಡಾಗ ಇನ್ನೊಂದು ವಿಶೇಷ ಗುಣವನ್ನು ಪ್ರದರ್ಶಿಸಿದನು. ಆ ವಿಶೇಷ ಗುಣವೇ ಕರುಣೆ. ದೇವರು ಕೇವಲ ಪರಿಶುದ್ಧನು ಮತ್ತು ಒಬ್ಬ ನಂಬಿಗಸ್ತನು ಮಾತ್ರವಲ್ಲ, ಆದರೆ ಆತನು ಒಬ್ಬ ಕರುಣೆಯುಳ್ಳವನು ಸಹ ಆಗಿದ್ದಾನೆ. ಅದಕ್ಕೋಸ್ಕರವೇ ದೇವರು ಮೋಶೆಗೆ ಇಸ್ರಾಯೇಲ್ ಜನರ ಕುರಿತಾಗಿ ಹೀಗೆ ಹೇಳಿದನು. ಐಗುಪ್ತ ದೇಶದಲ್ಲಿರುವ ಜನ್ಮ ಜನರ ದುರಾವಸ್ಥೆಯನ್ನು ನೋಡೇ ನೋಡಿದ್ದೇನೆ. ಬಿಟ್ಟಿ ಮಾಡಿಸುವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತ್ತು. ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ಆದ ಕಾರಣ ಅವರನ್ನು ಐಗುಪ್ತರ ಕೈಯೊಳಗಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆ ದೇಶಕ್ಕೆ, ಅಂದರೆ ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರೂಜಿಯರು, ಹಿವ್ವಿಯರು, ಎಬೂಸಿಯರು ವಾಸವಾಗಿರುವ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೂ ಇಳಿದು ಬಂದಿದ್ದೇನೆ. ಇಸ್ರಾಯೇಲ್ ಜನರನ್ನು ಬಿಡುಗಡೆ ಮಾಡಿ ಉತ್ತಮವಾದ ದೇಶಕ್ಕೆ ಅವರನ್ನು ಮುನ್ನಡೆಸುವುದಕ್ಕೆ ದೇವರು ಯಾಕೆ ಯೋಜನೆ ಮಾಡಿಕೊಂಡಿದ್ದನು? ಇಸ್ರಾಯೇಲ್ಯರು ದೇವರ ಕರುಣೆಗೆ ಅರ್ಹರಾಗಿದ್ದಾರೋ? ಇತರ ಜನಾಂಗಗಳಿಗಿಂತ ಅವರು ಉತ್ತಮರೋ? ಇಲ್ಲ, ಅವರು ಹಾಗಿರಲಿಲ್ಲ. ಹಾಗಾದರೆ ದೇವರು ಅವರನ್ನು ಬಿಡುಗಡೆ ಮಾಡಿ ಈ ರೀತಿಯಲ್ಲಿ ಆಶೀರ್ವದಿಸುವುದಕ್ಕೆ ಯಾಕೆ ಉದ್ದೇಶಿಸಿದನು? ಯಾಕೆಂದರೆ ಇದು ಕೇವಲ ಆತನ ನಂಬಿಗಸ್ತಿಕೆ ಮತ್ತು ಕರುಣೆ ಮಾತ್ರ. ವಾಕ್ಯವು ಹೇಳುವಂತೆ ದೇವರು ಅವರ ನರಳಾಟವನ್ನು ಕೇಳಿ ತಾನು ಅಬ್ರಹಾಮ, ಇಸಾಕ, ಯಾಕೋಬರಿಗೆ ಮಾಡಿದ ವಾಗ್ದಾನವನ್ನು ನೆನಪಿಗೆ ತಂದುಕೊಂಡು ಇಸ್ರಾಯೇಲರನ್ನು ನೋಡಿ ಅವರಲ್ಲಿ ಲಕ್ಷ್ಯವಿಟ್ಟನು. ಹೌದು, ದೇವರು ಕರುಣೆಯುಳ್ಳವನು. ಇನ್ನು ನಾಲ್ಕನೆಯದಾಗಿ, ಕೊನೆಯದಾಗಿ, ಉರಿಯುವ ಪೊದೆಯ ಕಥೆಯಲ್ಲಿ ನಾವು ಗಮನಿಸಬೇಕಾದ ದೇವರ ಇನ್ನೊಂದು ಅಂಶವೂ ಇದೆ. ಮೋಶೆಯು ದೇವರಿಗೆ ಆತನ ಹೆಸರೇನೆಂದು ಕೇಳಿರುವುದನ್ನು ನಾವು ಆಲಿಸಿದ್ದೇವೆ. ನಿತ್ಯನಾದ ದೇವರ ಸ್ವಭಾವವು ಒಂದು ಏಕ ಹೆಸರಿನಲ್ಲಿ ವಿವರಿಸಲ್ಪಡುವುದಕ್ಕಾಗುತ್ತದೋ? ಈ ದೇವರು ತುಂಬಾ ದೊಡ್ಡವನು, ಪರಿಶುದ್ಧನು, ನಂಬಿಗಸ್ತನು ಮತ್ತು ಕರುಣೆಯುಳ್ಳವನು ಆಗಿದ್ದಾನೆ. ಮನುಷ್ಯನು ತನ್ನ ಕಣ್ಣುಗಳಿಂದ ನೋಡುವುದಕ್ಕಾಗದಿರುವಂತಹ ದೇವರಾಗಿದ್ದಾನೆ. ಪ್ರತಿಯೊಂದನ್ನೂ ಸೃಷ್ಟಿಸಿರುವ ಈ ದೇವರು ಪ್ರತಿಯೊಂದನ್ನೂ ನೋಡುತ್ತಾನೆ, ಪ್ರತಿಯೊಂದನ್ನೂ ತಿಳಿದಿರುತ್ತಾನೆ ಮತ್ತು ಏನನ್ನಾದರೂ ಮಾಡುವನಾಗಿದ್ದಾನೆ. ಈತನ ಹೆಸರೇನು? ದೇವರ ಹೆಸರು ಸರಳವಾಗಿ ದೇವರು ಎಂದು ಕೆಲವರು ಅಂದುಕೊಳ್ಳುತ್ತಾರೆ. ನಿಜವಾಗಿಯೂ ದೇವರು ದೇವರೇ ಆಗಿದ್ದಾನೆ. ಹೇಗೂ ದೇವರು ಎಂಬುದು ಆತನ ಹೆಸರಲ್ಲ, ದೇವರೆಂದರೆ ಆತನೇ ಆಗಿದ್ದಾನೆ. ನಾನೊಬ್ಬ ಮನುಷ್ಯ, ಆದರೆ ಮನುಷ್ಯ ಎನ್ನುವುದು ನನ್ನ ಹೆಸರಲ್ಲ. ನಮ್ಮಲ್ಲಿ ಪ್ರತಿಯೊಬ್ಬರೂ ಎಲ್ಲರಿಗೂ ಗೊತ್ತಿರುವ ಒಂದು ಹೆಸರನ್ನು ಹೊಂದಿದ್ದೇವೆ. ದೇವರ ಹೆಸರೇನು? ಮೋಶೆಗೆ ದೇವರು ಏನು ಉತ್ತರ ಕೊಟ್ಟನು? ಇದನ್ನು ಮತ್ತೆ ಓದೋಣ. ದೇವರು ಮೋಶೆಗೆ ಹೀಗೆ ಹೇಳಿದನು, ಇರುವಾತನೇ ಆಗಿದ್ದೇನೆ. ನೀನು ಇಸ್ರಾಯೇಲರಿಗೆ ಇರುವಾತನೆಂಬುವನು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದನು ಎಂದು ಹೇಳಬೇಕು. ದೇವರು ಮೋಶೆಗೆ ಮತ್ತು ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲರಿಗೆ ನಿಮ್ಮ ಪಿತೃಗಳಾದ ಅಬ್ರಹಾಮ, ಈಸಾಕ ಮತ್ತು ಯಾಕೋಬರ ದೇವರಾಗಿರುವ ಯಹೋವನು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದಾನೆ ಎಂದು ಹೇಳಬೇಕು. ಇದು ಸದಾಕಾಲಕ್ಕೂ ನನ್ನ ಹೆಸರು, ಇದು ತಲತಲಾಂತರಕ್ಕೂ ನನ್ನನ್ನು ಸ್ಮರಿಸಬೇಕಾದ ನಾಮ. ಹಿಬ್ರುವಿನಲ್ಲಿ ಯಾವೆ, ಇಂಗ್ಲಿಷ್ನಲ್ಲಿ ಲಾರ್ಡ್, ಉಲುಫ್ನಲ್ಲಿ ಇದರ ಭಾಷಾಂತರ ನಿತ್ಯನಾದವನು. ಆತನ ನಿತ್ಯತ್ವದ ಸ್ವಭಾವವನ್ನು ವಿವರಿಸುವಂತಹ ದೇವರ ಹೆಸರೇನು? ನೀವು ಇದನ್ನು ಕೇಳಿಸಿಕೊಂಡಿರಾ? ಕರ್ತನು ಅಂದರೆ ನಿತ್ಯನಾದವನು. ಪರಿಶುದ್ಧ ವಾಕ್ಯಗಳಲ್ಲಿ ಪ್ರವಾದಿಗಳು ದೇವರ ಗುಣಧರ್ಮಗಳ ನೂರಾರು ಹೆಸರುಗಳನ್ನು ಮತ್ತು ಬಿರುದುಗಳನ್ನು ಸೂಚಿಸಿದ್ದಾರೆ. ಆದರೆ ಕರ್ತನು ಎನ್ನುವ ಈ ಹೆಸರು ಬೇರೆ ಯಾವುದೇ ಹೆಸರಿಗಿಂತಲೂ ಹೆಚ್ಚಾಗಿ 6500 ಸಲ ಉಪಯೋಗಿಸಲ್ಪಟ್ಟಿದೆ. ನಾನೇ ದೇವರು ಎಂಬ ಕರ್ತನು ನಿತ್ಯನಾಗಿದ್ದಾನೆ, ಇದ್ದವನು, ಇರುವವನು ಮತ್ತು ಎಂದೆಂದಿಗೂ ಇರುವವನು ಆಗಿದ್ದಾನೆ. ಆತನು ನಿತ್ಯನಾದವನಾಗಿದ್ದಾನೆ. ಆತನಿಗೆ ಆರಂಭವೂ ಮತ್ತು ಅಂತ್ಯವೂ ಇಲ್ಲ. ಆತನಿಗೆ ಮಿತಿಯಿಲ್ಲ. ಆತನಿಗೆ ಸಮಾನರಾದವರಿಲ್ಲ. ಆತನು ತನ್ನ ಸ್ವಂತ ಶಕ್ತಿಯಿಂದ ಅಸ್ತಿತ್ವದಲ್ಲಿದ್ದವನಾಗಿದ್ದಾನೆ. ಆತನು ನಿನ್ನೆ ಏನಾಗಿದ್ದಾನೋ ಈ ದಿನವೂ ಅದೇ ಆಗಿದ್ದಾನೆ ಮತ್ತು ಎಂದೆಂದಿಗೂ ಆತನು ಅದೇ ಆಗಿರುತ್ತಾನೆ. ಆತನು ಎಂದಿಗೂ ಬದಲಾಗುವನಲ್ಲ. ಕರ್ತನು ನಿತ್ಯನಾದವನು ಎಂಬುದು ಆತನ ಹೆಸರು. ಪ್ರಿಯರೇ, ಕೇಳಿಸಿಕೊಳ್ಳುತ್ತಿರುವ ನೀವೆಲ್ಲರೂ, ನೀವು ಈ ಕರ್ತನನ್ನು ತಿಳಿದಿದ್ದೀರೋ? ಆತನ ಪರಿಶುದ್ಧತೆಯನ್ನು ನೀವು ಗ್ರಹಿಸಿಕೊಂಡಿದ್ದೀರೋ? ಆತನ ನಂಬಿಗಸ್ತಿಕೆಯಲ್ಲಿ ನೀವು ಆನಂದಿಸುತ್ತಿದ್ದೀರೋ? ಆತನ ಕರುಣೆಯನ್ನು ನೀವು ಪಡೆದುಕೊಂಡಿದ್ದೀರೋ? ಆತನ ವಾಕ್ಯವನ್ನು ನೀವು ನಂಬುತ್ತೀರೋ? ಅಬ್ರಹಾಮ, ಈಸಾಕ ಮತ್ತು ಯಾಕೋಬನ ದೇವರೊಂದಿಗಿನ ಒಂದು ಆಪ್ತ ಸಂಬಂಧದಲ್ಲಿ ನೀವು ಪ್ರವೇಶಿಸಿದ್ದೀರೋ? ಉರಿಯುವ ಪೊದೆಯಲ್ಲಿ ಮೋಶೆಯೊಂದಿಗೆ ಮಾತಾಡಿದ ಯಹೋವನನ್ನು ನೀವು ತಿಳಿದಿದ್ದೀರೋ? ಪ್ರಿಯರೇ, ಈ ಒಂದು ಕಾರ್ಯಕ್ರಮ ಕೇಳಿಸಿಕೊಂಡಿದ್ದಕ್ಕೆ ನಿಮಗೆ ವಂದನೆಗಳು. ದೇವರ ಚಿತ್ತವಾದರೆ ಮುಂದಿನ ಸಲ ಮೋಶೆಯ ಕಥೆಯನ್ನು ಮುಂದುವರಿಸಿ ಐಗುಪ್ತದ ದುಷ್ಟ ಅರಸನಾದ ಫರೋಹನ ಬಳಿಗೆ ಇವನನ್ನು ದೇವರು ಹೇಗೆ ಕಳಿಸಿದನೆಂಬುದನ್ನು ನೋಡೋಣ. ದೇವರು ಮೋಶೆಯೊಂದಿಗೆ ಮಾತಾಡಿದ ಈ ಮಾತುಗಳನ್ನು ವಿಚಾರ ಮಾಡುವುದನ್ನು ಮುಂದುವರಿಸುವಂತೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.